ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಫ್ರೆಂಚ್ ಸುಧಾರಣೆ ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಫ್ರೆಂಚ್ ಸುಧಾರಣೆಯ ವಿಚಾರವಾಗಿ ನಾವು ಕಲಿತುಕೊಂಡು ಬರುವಂತೆಯವರಾಗಿದ್ದೇವೆ. ಈ ದಿನದಲ್ಲಿ ಈ ಒಂದು ಭಾಗವನ್ನು ನಾವು ಮುಂದುವರಿಸುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಅಬ್ರಹಾಮ, ಈಸಾಕ, ಯಾಕೋಬಿನ ದೇವರೇ, ಅವರುಗಳ ಜೊತೆ ಇದ್ದು ಮುನ್ನಡೆಸಿದಂತಹ ಪರಲೋಕದ ತಂದೆಯೇ, ಇವತ್ತು ನಮ್ಮ ಸಂಗಡವೂ ಇದ್ದು ನೀನು ನಡೆಸಿಕೊಂಡು ಬರ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕೋಸ್ಕರ ಸ್ತೋತ್ರ. ದೇವ, ನಿನ್ನ ಮಕ್ಕಳಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಫ್ರೆಂಚ್ ಅನ್ನುವಂತಹ ದೇಶದಲ್ಲಿ ಹೇಗೆ ಧಾರ್ಮಿಕ ಸುಧಾರಣೆ ಬಂತು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರುವಂತೆಯವರಾಗಿದ್ದೇವೆ ಸ್ವಾಮಿ. ಅಪ್ಪ, ಅಂದು ನೀನು ಕತ್ತಲೆ ಯುಗದಲ್ಲಿ ಸತ್ಯದ ಬೆಳಕನ್ನು ನೀಡಿದಂತಹ ದೇವರು, ಈ ಕೊನೆಯ ಕಾಲದಲ್ಲೂ ಸ್ವಾಮಿ ಎಷ್ಟೋ ನಿನ್ನ ಮಕ್ಕಳು ಈ ಸತ್ಯವನ್ನು ಅರಿತುಕೊಳ್ಳದೆ ಇನ್ನೂ ಸಹ ಕತ್ತಲೆಯಲ್ಲಿದ್ದಾರೆ ಸ್ವಾಮಿ. ನಮ್ಮ ಮುಂದೆ ಒಂದು ಮಹಾ ಹೋರಾಟ ಇದೆ ಎಂಬುದನ್ನು ತಿಳಿದುಕೊಳ್ಳದೆ ಅವರು ಈ ಲೌಕಿಕವಾಗಿ ಜೀವಿಸತಕ್ಕಂಥವರಾಗಿದ್ದಾರೆ. ಅವರನ್ನು ಈ ವಾಕ್ಯಗಳ ಮೂಲಕವಾಗಿ ನೀನು ಎಚ್ಚರಿಸು ಸ್ವಾಮಿ. ವಿಶೇಷವಾಗಿ ಈ ಒಂದು ಸಂದೇಶವನ್ನು ಬಾನುಲಿ ಮೂಲಕ ಕೇಳುವಂತಹ ನಿನ್ನ ಮಕ್ಕಳನ್ನು ಹೆಸರೆಸರಾಗಿ ಆಶೀರ್ವದಿಸು ಸ್ವಾಮಿ. ಈ ಸಂದೇಶ ಅವರು ಕೇಳಿ ಇತರರಿಗೂ ತಿಳಿಸಿ ನಿನ್ನ ಬರೋಣಕ್ಕೆ ಅನೇಕರನ್ನು ಸಿದ್ಧ ಮಾಡುವಾಗೆ ನೀನೇ ಪ್ರೇರೇಪಿಸು ಸ್ವಾಮಿ. ಈ ಒಂದು ಸಂದೇಶ ಕೇಳುವಂತಹ ಮಕ್ಕಳಿಗೆ ಆಶೀರ್ವಾದವನ್ನು, ಸಮಾಧಾನವನ್ನು, ಶಾಂತಿಯನ್ನು ನೀಡುವಂತಹ ಒಂದು ಸಂದೇಶವಾಗುವಾಗಿಯೂ ಅವರ ಜೀವಿತದಲ್ಲಿ ಒಂದು ಪುನರುಜ್ಜೀವನವನ್ನು ಉಂಟು ಮಾಡಿ ಈ ಧಾರ್ಮಿಕ ಸುಧಾರಕರುಗಳ ರೀತಿಯಲ್ಲಿ ಅವರೂ ಸಹ ಎದ್ದು ನಿನ್ನ ಸತ್ಯವನ್ನು ನೀಡುವಂತಹ ಒಂದು ಸಂದೇಶವಾಗುವಾಗೆ ಮಾರ್ಪಡಿಸು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು, ಇದರ ಅರ್ಥವನ್ನು ತಿಳಿಯಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಿಯ ಕೇಳುಗರೆ, ನಾವು ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಫ್ರೆಂಚ್ ಸುಧಾರಣೆಯಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಸುಧಾರಣೆ, ಒಬ್ಬಾದ ನಂತರ ಇನ್ನೊಬ್ಬರು ಬಂದು ಸುಧಾರಣೆಯನ್ನು ಏರ್ಪಡಿಸಿದರು ಎಂಬುದಾಗಿ ನಾವು ಒಂದೊಂದೇ ವಿಚಾರಗಳನ್ನು ನೋಡಿಕೊಂಡು ಬರುವಂಥವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ ಸಂಚಿಕೆಯಲ್ಲಿ ಮಿಯಾಕ್ಷನ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಬಿಷಪ್ ಹೇಗೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲರ ಕರೆಗಳಿಗೂ ಸತ್ಯವೇದವನ್ನು ನೀಡಿದನು, ಒಂದು ಧಾರ್ಮಿಕ ಸುಧಾರಣೆಯನ್ನು ಮನೆ ಮನೆಗಳಿಗೂ ಸಹ ಹಬ್ಬಿಸಿದನು. ಈ ನಿಮಿತ್ತವಾಗಿ ಪೋಪ್ನ ವ್ಯವಸ್ಥೆ, ಆತನು ಒಬ್ಬ ಕತ್ತೋಲಿಕ ಪಾದ್ರಿ ಬಿಷಪ್ ಆಗಿದ್ದಾಗಲೂ ಸಹ ಅವನು ತಿಳಿಸಿದಂತಹ ಸತ್ಯವನ್ನು ಸಹಿಸಿಕೊಳ್ಳಲಾಗದೆ ಪೋಪ್ ಮಾರ್ಗ ಅವನನ್ನು ಬೆಂಕಿಯಲ್ಲಿ ಹಾಕಿ ನಾಶ ಮಾಡಿತು. ಆದರೆ ಅವನ ಸತ್ತಂತಹ ವಿಚಾರ ಇಡೀ ಫ್ರೆಂಚ್ ದೇಶದ ಆದ್ಯಂತ ಹರಡಿ ಅನೇಕರಿಗೆ ಸಾಕ್ಷಿಯಾಗಿತ್ತು ಎಂಬುದಾಗಿ ನಾವು ನೋಡಿದೆವು. ನಂತರ ಬೇರೊಬ್ಬ ವ್ಯಕ್ತಿ, ಆತನು ಕತ್ತೋಲಿಕ ಧರ್ಮದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿ ಒಂದು ಕಾಲದಲ್ಲಿ ಲೂಥರನ ಒಂದು ವಾಕ್ಯಗಳನ್ನು ಏಸಿದಂತಹ ವ್ಯಕ್ತಿ ದೇವರ ಅನುಗ್ರಹದಿಂದ ಸತ್ಯವೇದವನ್ನು ಅರ್ಥ ಮಾಡಿಕೊಂಡು ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವನಾಗಿದ್ದಾನೆ. ಆತನನ್ನು ಎರಡನೆಯ ಲೂಥರ್ ಎಂಬುದಾಗಿಯೂ ಸಹ ಫ್ರೆಂಚ್ ಸುಧಾರಕರುಗಳು ಹೇಳುವಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಆತನು ಎದ್ದು ಸತ್ಯವನ್ನು ತಿಳಿಸುವಂಥವನಾಗಿದ್ದಾನೆ. ಆತನು ಬೇರೆ ಯಾರವಲ್ಲ, ಬೆರ್ಕ್ಯೂನ್, ಲೂಯಿಸ್ ಬರ್ಕ್ಯೂನ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಆತನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವನು, ಐಶ್ವರ್ಯವಂತವನಾಗಿದ್ದನು, ಪ್ರಭಾವಿತನಾಗಿದ್ದನು, ರಾಜರುಗಳ ಪ್ರಭಾವಕ್ಕೆ ಒಳಗಾಗಿದ್ದಂತಹ ವ್ಯಕ್ತಿ. ಈತನನ್ನೂ ಸಹ ಪೋಪ್ನ ವ್ಯವಸ್ಥೆ ಅನೇಕ ಸಾರಿ ಸೆರೆಮನೆಗೆ ಹಾಕಿತು. ಆದರೆ ರಾಜನು ಅವನನ್ನು ಬಿಡಿಸಿ ಅಧಿಕಾರಿಗಳ ಕೈಗೆ ಆತನನ್ನು ಒಪ್ಪಿಸಿಕೊಡದೆ ಆತನನ್ನು ಕಾಪಾಡಿದನು. ಈ ನಿಟ್ಟಿನಲ್ಲಿ ಫ್ರಾನ್ಸ್ ಅಪಾಯ ಕಾದಿದೆ ಎಂಬ ಭಯದಿಂದ ಬೆರ್ಕ್ಯೂನ್ ಪದೇ ಪದೇ ಎಚ್ಚರಿಸಲ್ಪಟ್ಟು ಸ್ವಪ್ರೇರಣೆಯ ಪ್ರಕಾರ ಬೇರೆಯವರ ಮಾದರಿಯನ್ನು ಅನುಸರಿಸಿ ಸೆರೆಯಲ್ಲಿ ಸುರಕ್ಷಿತನಾಗಿರಬಹುದೆಂದು ಒತ್ತಾಯಿಸಲ್ಪಟ್ಟನು. ಎರಾಸಿಮಸ್ ಎಂಬ ಕಾಲಕ್ಕೆ ತಕ್ಕಂತೆ ನಟಿಸುವ ಅಂಜು ಬುರುಕನು ವೈಭವ ಪಡೆದಿದ್ದವನು, ನೈತಿಕ ಮಹತ್ವದಲ್ಲಿ ಜೀವವನ್ನು ಹಿಡಿದಿರುವ ಸತ್ಯಕ್ಕೆ ಗೌರವ ನೀಡಲು ಸೋತವನು. ಈ ರೀತಿಯಾಗಿ ಬರ್ಕ್ಯೂನ್ಗೆ ಪತ್ರವನ್ನು ಬರೆಯುವವನಾಗಿದ್ದಾನೆ. ಬೇರೆ ದೇಶಕ್ಕೆ ರಾಯಭಾರಿಯಾಗಿ ಕಳಿಸಲು ಕೇಳಿಕೋ, ಹೋಗಿ ಜರ್ಮನಿಯಲ್ಲಿ ಪ್ರಯಾಣ ಮಾಡು, ಬೇಡ ಎಂಬುವನು ಎಂಥವನೆಂದು ತಿಳಿದಿದ್ದದೆ ಆತನು ಸಾವಿರಾರು ತಲೆಗಳ ಪೆಂಡಂಭೂತ ಪ್ರತಿ ಕಡೆಯೂ ಮುಳ್ಳು ಎಸೆಯುವ ವಿಷವುಳ್ಳವನಾಗಿದ್ದಾನೆ. ನಿನ್ನ ವೈರಿಗಳು ಗುಂಪು ಕಟ್ಟಿದ್ದಾರೆ. ನಿನ್ನ ಕಾರ್ಯವು ಯೇಸು ಕ್ರಿಸ್ತನ ಕಾರ್ಯಕ್ಕಿಂತ ಉತ್ತಮವಾಗಿದ್ದರೆ ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ರಾಜನ ಕಾಪಾಡುವಿಕೆಯ ಮೇಲೆ ಹೆಚ್ಚು ಭರವಸೆ ಇಡಬೇಡ. ಯಾವ ಸಂದರ್ಭದಲ್ಲಾದರೂ ವೇದದಲ್ಲಿ ಪರಾಂಗರ ಆಗಿರುವವರ ಗುಂಪಿನ ಜೊತೆ ನನ್ನನ್ನು ಸೇರಿಸಬೇಡ ಎಂಬುದಾಗಿ ಆತನು ಪತ್ರವನ್ನು ಬರೆಯುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ನಂತರ ಆತನಿಗೆ ಅಪಾಯಗಳು ತೀವ್ರವಾದಾಗ ಬೆರ್ಕ್ಯೂನ್ ಆಸಕ್ತಿಯು ಇನ್ನೂ ಬಲವಾಗಿತ್ತು. ಎರಾಸಿಮಸ್ನ ತಾಳ್ಮೆಯ ಮತ್ತು ಸೇವೆಯ ಬುದ್ಧಿವಾದಗಳನ್ನು ತೆಗೆದುಕೊಳ್ಳದೆ ಧೈರ್ಯವಾಗಿ ತೀರ್ಮಾನಿಸಿದನು. ನಾವು ನೋಡುವಂಥವರಾಗಿದ್ದೇವೆ. ಎರಾಸಿಮಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಕ್ಕಂಥನಾಗಿದ್ದಾನೆ, ಜರ್ಮನಿಗೆ ಹೋಗು, ನೀನು ಅಲ್ಲಿ ಹೋಗಿ ತಿರುಗಾಡು, ಸಂತೋಷವಾಗಿರು, ಯಾಕೆ ನೀನು ಇಷ್ಟು ಕಷ್ಟಗಳನ್ನು ಅನುಭವಿಸಬೇಕು, ಈ ಪೋಪ್ ಮಾರ್ಗದ ಜೊತೆ ಸಿಕ್ಕಿಹಾಕಿಕೊಂಡು ರಾಜರುಗಳು ಸಹ ನಿನ್ನ ಕೈ ಬಿಡ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಬರೀತಕ್ಕಂಥವನಾಗಿದ್ದಾನೆ. ಆದರೆ ಬರ್ಕ್ಯೂನ್ಗೆ ಗೊತ್ತಾಯಿತು, ಪ್ರಿಯ ಕೇಳುಗರೆ, ಫ್ರಾನ್ಸ್ ಒಂದು ಅಪಾಯದಲ್ಲಿ ಕಾದಿದೆ ಎಂಬುದಾಗಿ, ಅಪಾಯ ತೀವ್ರವಾಗಿದೆ ಎಂಬುದಾಗಿ ಆತನಿಗೆ ಗೊತ್ತಾಯಿತು. ಆತನು ಎರಾಸಿಮಸ್ನ ತಾಳ್ಮೆ ಮತ್ತು ಸೊಸೇವೆಯ ಬುದ್ಧಿವಾದಗಳನ್ನು ತೆಗೆದುಕೊಳ್ಳದೆ ಹೋಗ್ತಕ್ಕಂಥವನಾಗಿದ್ದಾನೆ. ಧೈರ್ಯವಾಗಿ ಆತನು ಈಗ ನಿಲ್ತಕ್ಕಂಥವನಾಗಿದ್ದಾನೆ. ನಾನು ಎದುರಿಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಸತ್ಯಕ್ಕೆ ದೃಢವಾಗಿ ನಿಲ್ಲುವುದು ಮಾತ್ರವಲ್ಲದೆ ತಪ್ಪನ್ನು ವಿರೋಧಿಸಲು ಬರ್ಕ್ಯೂನ್ ನಿಲ್ತಕ್ಕಂಥವನಾಗಿದ್ದಾನೆ. ಎರಾಸಿಮಸ್ ಅಂತಕ್ಕಂತಹ ವ್ಯಕ್ತಿ ಹೇಳಿದ ಮಾತನ್ನು ಸರಿಸಾಟಾಗಿ ತಿರಸ್ಕರಿಸಿ ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವನಾಗಿದ್ದಾನೆ. ರೋಮ್ ಅಧಿಕಾರಿಗಳು ಯಾವ ಪಸಂದ ಧರ್ಮದಲ್ಲಿ ಕಟ್ಟಬೇಕೆಂದು ತಪ್ಪೊರಿಸಿದರೋ ಅದನ್ನೇ ಅವರಲ್ಲಿ ಸಿಕ್ಕಿಸಿದನು. ಆತನ ಕಡುವೈರಿಗಳು ಯಾರೆಂದರೆ ಫ್ಯಾರಿಸ್ ಪಟ್ಟಣದಲ್ಲಿ ಮತ್ತು ರಾಜ್ಯದಲ್ಲೆಲ್ಲ ದೇವರ ವಿಚಾರವಾಗಿ ಫ್ಯಾರಿಸ್ನ ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರರಾದ ಡಾಕ್ಟರ್ಗಳು ಮತ್ತು ಪಾದ್ರಿಗಳು ಸನ್ಯಾಸಿ ಮಠದಲ್ಲಿರ್ತಕ್ಕಂತಹ ಸನ್ಯಾಸಿಗಳಾಗಿದ್ದರು. ಈ ಡಾಕ್ಟರ್ಗಳ ಬರವಣಿಗೆಗಳಿಂದ ಬೆರ್ಕ್ಯೂನ್ 12 ವಿಷಯಗಳನ್ನು ಬರೆದು ಸತ್ಯವೇದಕ್ಕೆ ವಿರುದ್ಧವಾಗಿದೆ ಮತ್ತು ಇದು ಪಸಂದ ಮತವೆಂದು ಬಹಿರಂಗವಾಗಿ ಹೇಳಿದನು. ಇದಕ್ಕೆ ವ್ಯತಿರಿಕ್ತವಾಗಿ ನ್ಯಾಯಾಧೀಶನಾಗಿ ವರ್ತಿಸಬೇಕೆಂದು ರಾಜನಿಗೆ ಮನವಿ ಮಾಡಿದನು. ಪ್ರಿಯ ಕೇಳುಗರೆ, ಅಂದು ಮಾರ್ಟಿನ್ ಲೂಥರ್ ವಿಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದನು. ಆ ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂತಹ ಆ ಒಂದು ಸಭೆಗೆ 95 ಪ್ರತಿಬಂಧಕಗಳನ್ನು ಅಂದಿನ ಕಾಲದಲ್ಲಿ ಪೋಪ್ ವ್ಯವಸ್ಥೆ ಮಾಡುತ್ತಿದ್ದಂತಹ ಸತ್ಯವೇದಕ್ಕೆ ವಿರುದ್ಧವಾಗಿ ಇರತಕ್ಕಂತಹ ವಿಚಾರಗಳನ್ನು ಸತ್ಯವೇದದ ಮೂಲಕವಾಗಿ ತೋರಿಸಿ ಅಂಟಿಸಿದನು. ಆದರೆ ಇಲ್ಲಿ ಫ್ರೆಂಚ್ ದೇಶದಲ್ಲಿ ಬರ್ಕ್ಯೂನ್ ಅಂತಕ್ಕಂತಹ ವ್ಯಕ್ತಿ ಆತನು ಫ್ಯಾರಿಸ್ನ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಪದವಿಯನ್ನು ಪಡೆದಂತಹ ಡಾಕ್ಟರ್ಗಳು ಇದ್ದರು, ಪಾದ್ರಿಗಳು ಇದ್ದರು, ಆದರೆ ಅವರು ಬೋಧಿಸುತ್ತಿದ್ದಂತಹ ಅವರು ಬರೆದಂತಹ ಅನೇಕ ವಿಚಾರಗಳನ್ನು ಓದಿ ಅದರಲ್ಲಿ 12 ವಿಷಯಗಳನ್ನು ಸತ್ಯವೇದಕ್ಕೆ ವಿರುದ್ಧವಾಗಿ ಅವರು ಬೋಧಿಸುತ್ತಿದ್ದಂತಹ 12 ವಿಚಾರಗಳನ್ನು ಆತನು ಬರೆದು ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥವನಾಗಿದ್ದಾನೆ. ಪಡಿಸುವುದು ಮಾತ್ರವಲ್ಲದೆ ನ್ಯಾಯಾಧೀಶನಾಗಿ ವರ್ತಿಸಬೇಕೆಂದು ರಾಜನಿಗೆ ಮನವಿ ಮಾಡತಕ್ಕಂಥರಾಗಿದ್ದಾರೆ. ರಾಜ, ಈ ಜನಗಳು ಪೋಪ್ ಮಾರ್ಗ ನೋಡು, ಈ 12 ವಿಚಾರಗಳು ಸತ್ಯವೇದಕ್ಕೆ ವಿರುದ್ಧವಾಗಿದೆ. ಅವರು ಬೋಧಿಸ್ತಕ್ಕಂಥದ್ದು, ಅವರು ಬರೆದಿರ್ತಕ್ಕಂಥದ್ದು ವಿರುದ್ಧವಾಗಿದೆ. ಹಾಗಾಗಿ ನೀನೇ ಮಧ್ಯವರ್ತಿಯಾಗಿ ನ್ಯಾಯಾಧೀಶನಾಗಿ ನೀನು ಈ ಸಮಯದಲ್ಲಿ ನನಗೆ ಸಹಾಯ ಮಾಡಬೇಕು ಅನ್ನುವುದಾಗಿ ಬರ್ಕ್ಯೂನ್ ಕೇಳುವಂತವನಾಗಿದ್ದಾನೆ. ನಂತರ ವಿರೋಧಿಸಿದ ವೀರರ ಶಕ್ತಿಯನ್ನು ಮತ್ತು ತೀಕ್ಷ್ಣತೆಯನ್ನು ಹೋಲಿಸಲು ರಾಜನು ಇಷ್ಟವಿಲ್ಲದೆ ಅಟಮಾರಿಗಳಾದಂಥ ಸನ್ಯಾಸಿಗಳ ಗರ್ವವನ್ನು ಅಡಗಿಸಲು ಅವಕಾಶ ಸಿಕ್ಕಿದೆಂದು ಸಂತೋಷಪಟ್ಟು ಸತ್ಯವೇದದ ಆಧಾರಗಳ ಮೇಲೆ ತಮ್ಮ ಕಾರ್ಯವನ್ನು ಎತ್ತಿ ಹಿಡಿಯಿರೆಂದು ರೋಮ್ ಅಧಿಕಾರಿಗಳಿಗೆ ಸಮಾಚಾರ ಕಳಿಸಿದನು. ಆಯುಧವು ಅವರನ್ನು ತಗ್ಗಿಸುತ್ತದೆಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಸೆರೆಮನೆಗೆ ಚಿತ್ರಹಿಂಸೆ ಮತ್ತು ಕಂಬಕ್ಕೆ ಕಟ್ಟಿ ಸುಡುವುದು ಈ ಆಯುಧಗಳನ್ನು ಹೇಗೆ ಸರಿಯಾಗಿ ಉಪಯೋಗಿಸಬೇಕೆಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಈಗ ಮೇಜು ತಿರುಗಿಸಲ್ಪಟ್ಟಿತು. ಬೆರ್ಕ್ಯೂನನ್ನು ಕುಳಿಗೆ ಹಾಕಲು ನಿರೀಕ್ಷಿಸಿದ ಆ ಕುಳಿಯಲ್ಲಿ ಅವರು ಬೀಳುವ ಹಾಗೆ ಕಂಡಿತು. ಆಶ್ಚರ್ಯಚಕಿತರಾಗಿ ತಪ್ಪಿಸಿಕೊಳ್ಳಲು ಸುತ್ತಲೂ ದಾರಿ ಹುಡುಕಿದರು. ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ರಾಜನು ಈಗ ಮುಂದೆ ಬರತಕ್ಕಂಥವನಾಗಿದ್ದಾನೆ. ಅವನು ತೀಕ್ಷ್ಣವಾಗಿ ಈ ವಿಚಾರದ ಬಗ್ಗೆ ಖಂಡಿಸ್ತಕ್ಕಂಥವನಾಗಿದ್ದಾನೆ. ಈಗ ನೀವು ಈ ಒಂದು ಬರ್ಕ್ಯೂನು ಹೇಳ್ತಕ್ಕಂತಹ ವಿಚಾರಗಳಿಗೆ ನೀವು ಸತ್ಯವೇದದಿಂದ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಕ್ಕಂಥವರಾಗಿದ್ದೀರಾ, ಬನ್ನಿ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಈ ವಿಚಾರವನ್ನು ಕೇಳಿದಂತಹ ರೋಮ್ ಅಧಿಕಾರಿಗಳಿಗೆ ತಲ್ಲನ ಉಂಟಾಗ್ತಕ್ಕಂಥವರಾಗಿದ್ದಾರೆ. ಹೌದು, ನಾವು ಸೆರೆಮನೆಗೆ, ಚಿತ್ರಹಿಂಸೆಕ್ಕೆ, ಕಂಬಕ್ಕೆ ಕಟ್ಟಿ ಸುಡುವ ಇಂತಹ ಆಯುಧಗಳನ್ನು ನಾವು ಬೇರೆಯವರಿಗೆ ಉಪಯೋಗಿಸಿ ನಾಶ ಮಾಡಿದೆವು. ಆದರೆ ಈಗ ಈ ರಾಜನ ಮೂಲಕವಾಗಿ ಬರ್ತಕ್ಕಂತಹ ಈ ವಿಚಾರವನ್ನು ಹೇಗೆ ಎದುರಿಸಬೇಕು ಅನ್ನುವಂತಹ ಅರಿವಿಲ್ಲದೆ ಬರ್ಕ್ಯೂನನ್ನು ಸಾಯಿಸಬೇಕು, ಆತನನ್ನು ಬೆಂಕಿಯಲ್ಲಿ ಸುಡಬೇಕು, ಕುಳಿಗೆ ತಳ್ಳಬೇಕು ಎಂಬುದಾಗಿ ಯೋಚಿಸುತ್ತಿದ್ದಂತಹ ರೋಮ್ ಅಧಿಕಾರಿಗಳಿಗೆ ತಾವೇ ಈಗ ಆ ಕುಳಿಗೆ ಬಿದ್ದಂತೆ ಆಗ್ತಕ್ಕಂಥದ್ದಾಗಿದೆ. ಅಂತಹ ಅನುಭವ, ಇಕ್ಕಟ್ಟಿನ ಪರಿಸ್ಥಿತಿ ಬರ್ತಕ್ಕಂಥದ್ದಾಗಿದೆ. ಆದರೆ ಅವರು ಆಶ್ಚರ್ಯಚಕಿತರಾಗಿ ಹೇಗೆ ಈ ಬರ್ಕ್ಯೂನನ್ನು ಈ ರಾಜನ ನ್ಯಾಯಾಧೀಶರ ಮುಂದೆ ಬರುವಂತಹ ವಿಚಾರದಿಂದ ತಪ್ಪಿಸಬೇಕೆಂಬುದಾಗಿ ದಾರಿಯನ್ನು ಹುಡುಕುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಈ ಒಂದು ಧಾರ್ಮಿಕ ಸುಧಾರಕರಿಗೆ ಎಷ್ಟು ಶಕ್ತಿ ಇತ್ತು, ಪರಿಶುದ್ಧಾತ್ಮನು ಅವರಲ್ಲಿ ಯಾವ ಯಾವ ರೀತಿಯಲ್ಲಿ ಕ್ರಿಯೆಗಳನ್ನು ಮಾಡುತ್ತಿದ್ದನು ಎಂಬುದಾಗಿ ನಾವು ನೋಡಿದರೆ ನಿಜವಾಗಲೂ ಸಹ ಆಶ್ಚರ್ಯವೇ ಸರಿ. ಇವತ್ತು ಸಹ ಪ್ರಿಯ ಕೇಳುಗರೆ, ಸತ್ಯವನ್ನು ಹುಡುಕಿ ನಾನು ಒಂದು ಧಾರ್ಮಿಕ ಸುಧಾರಣೆಯನ್ನು ನನ್ನ ಸಭೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಮುದಾಯದಲ್ಲಿ, ನನ್ನ ಸ್ನೇಹಿತರ ಮಧ್ಯೆ, ನನ್ನ ಕೆಲಸಗಾರರ ಮಧ್ಯೆ ನಾನು ಸುಧಾರಣೆಯನ್ನು ಏರ್ಪಡಿಸಬೇಕೆಂಬುದಾಗಿ ಸತ್ಯವೇದದ ಮೂಲಕವಾಗಿ ಯಾರೆಲ್ಲ ಇವತ್ತು ಅಂಬಲಿಸತಕ್ಕಂಥವರಾಗಿದ್ದಾರೆ, ತಮ್ಮ ಮೊಣಕಾಲಲ್ಲಿ ನಿಂತು ದೇವರ ಬಳಿಯಲ್ಲಿ ಕೇಳ್ತಕ್ಕಂಥವರಾಗಿದ್ದಾರೋ, ಖಂಡಿತವಾಗಿಯೂ ದೇವರು ಅವರನ್ನು ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಇವತ್ತೇ ನಾವು ಮೊಣಕಾಲೂರಿ, ಸ್ವಾಮಿ ನನ್ನನ್ನು ಉಪಯೋಗಿಸು ಧಾರ್ಮಿಕ ಸುಧಾರಕರುಗಳ ರೀತಿಯಲ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಯಾಕೆಂದರೆ ಅಂದಿನ ಕಾಲದಲ್ಲೂ ಸಹ ಸತ್ಯವನ್ನು ತಿಳಿದುಕೊಂಡಂತಹ ಧಾರ್ಮಿಕ ಸುಧಾರಕರುಗಳು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಪ್ರಿಯ ಕೇಳುಗರೆ, ಅವರು ಮೊಣಕಾಲಿನಿಂದ ದೇವರ ಬಳಿಯಲ್ಲಿ ಕೇಳಿದಾಗ ದೇವರು ಏಳರಷ್ಟು ಆತ್ಮನ ಬಲವನ್ನು ಅವರಿಗೆ ನೀಡಿ ಪರಿಶುದ್ಧಾತ್ಮನ ಮೂಲಕವಾಗಿ ಸತ್ಯವನ್ನು ಪೋಪ್ ಮಾರ್ಗದ ಮುಂದೆ ನಿಂತು ತಿಳಿಸಲು ಬಲವನ್ನು ನೀಡಿದನು. ಅದೇ ರೀತಿಯಾಗಿ ಇವತ್ತು ಸಹ ನಾವು ಆತನ ಮುಂದೆ, ಸ್ವಾಮಿ ಈ ಸತ್ಯವನ್ನು ನಾನು ಇತರರಿಗೆ ತಿಳಿಸಬೇಕೆಂಬುದಾಗಿ ನಾವು ಬೇಡಿಕೊಳ್ಳುವಾಗ ಪರಿಶುದ್ಧಾತ್ಮನು ನಮಗೆ ಸಹಾಯವನ್ನು ಮಾಡುವಂತವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಬರ್ಕ್ಯೂನ್ಗೂ ಸಹ ಅಲ್ಲಿ ರೋಮ್ ಅಧಿಕಾರಿಗಳ ಮುಂದೆ ನಿಂತುಕೊಳ್ಳಲು ದೇವರು ಬಲವನ್ನು ನೀಡುವಂತವನಾಗಿದ್ದಾನೆ. ಇದೇ ಸಮಯದಲ್ಲಿ ಈ ಒಂದು ಸ್ಥಳದಲ್ಲಿ ಕನ್ಯೆಯ ವಿಗ್ರಹ ಒಂದು ಬೀದಿಯ ಮೂಲೆಯಲ್ಲಿ ಮುರಿಯಲ್ಪಟ್ಟಿತು. ಅಂದರೆ ಆಗಿನ ಕಾಲದಲ್ಲಿ ಮೇರಿ, ಆ ಕನ್ನಿ ಮೇರಿಯ ವಿಗ್ರಹಗಳು ಎಲ್ಲೆಲ್ಲೂ ಸಹ ಇದ್ದವು. ಯಾಕೆಂದರೆ ಪೋಪ್ ಮಾರ್ಗ ಕ್ರಿಸ್ತನು ನಮ್ಮ ಮಧ್ಯಸ್ಥಿಕನು ಎಂಬುದಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಮೇರಿ ನಮಗೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾಳೆ ಎಂಬುದಾಗಿ ಅನೇಕರಿಗೆ ತಿಳಿಸಿ ಅವಳ ವಿಗ್ರಹವನ್ನು ಎಲ್ಲ ಕಡೆ ಹಿಡಲಾಗಿತ್ತು. ಆದರೆ ಒಂದು ಕಡೆ ಈ ವಿಗ್ರಹ, ಮೇರಿಯ ವಿಗ್ರಹ ಮುರಿದು ಬಿದ್ದಿತ್ತು. ಇದನ್ನು ನೋಡಿದಂತಹ ಪಟ್ಟಣದಲ್ಲಿ ದೊಡ್ಡ ಗದ್ದಲವಾಯಿತು. ಗುಂಪಿನ ಜನರು ಆ ಸ್ಥಳಕ್ಕೆ ಬಂದು ದುಃಖವನ್ನು ಮತ್ತು ಕೋಪವನ್ನು ವ್ಯಕ್ತಪಡಿಸಿದರು. ಆ ಒಂದು ಮೇರಿ ಕನ್ಯೆಯ ಒಂದು ವಿಗ್ರಹಕ್ಕೆ ಯಾರೆಲ್ಲ ಪೂಜಿಸ್ತಕ್ಕಂಥವರಾಗಿದ್ದರೋ ಅವರೆಲ್ಲರೂ ಕೂಡಿ ಬಂದು ದುಃಖ ಭರಿತರಾಗಿ ಮತ್ತು ಕೋಪದಿಂದ ಯಾರು ಈ ರೀತಿಯಾಗಿ ಮಾಡಿದರು ಎಂಬುದಾಗಿ ತಮ್ಮ ಸಿಟ್ಟನ್ನು ಹೊರಗಾಕ್ತಕ್ಕಂಥವರಾಗಿದ್ದಾರೆ. ರಾಜನು ಕೂಡ ಅನುತಾಪ ಪಡುವಂತವನಾಗಿದ್ದಾನೆ. ರಾಜನು ಕೂಡ ಯಾಕೆ ಈ ರೀತಿ ಆಯಿತು ಎಂಬುದಾಗಿ ಅವನು ಸಹ ಅನುತಾಪವನ್ನು ಪಡತಕ್ಕಂಥನಾಗಿದ್ದಾನೆ. ಇಲ್ಲಿ ಸನ್ಯಾಸಿಗಳು ಮುಂದುವರಿಸಲು ಒಂದು ಅವಕಾಶವಿತ್ತು. ಅವರು ಇದೆಲ್ಲವೂ ಬರ್ಕ್ಯೂನ್ ತತ್ವಗಳ ಪ್ರತಿಫಲವೆಂದು ಹತ್ತರು. ಎಲ್ಲವೂ ಲೂತರನ ಒಳಸಂಚಿನ ಅಂದರೆ ಧರ್ಮ ಆಜ್ಞೆಗಳು, ಸಿಂಹಾಸನವು ಕೂಡ ಬೀಸಾಡಲ್ಪಡುವ ಹಾಗಿತ್ತು. ಪ್ರಿಯ ಕೇಳುಗರೆ, ಸೈತಾನ ಯಾವ ರೀತಿಯಲ್ಲಿ ಸತ್ಯ ಹೋಗ್ತಾ ಇರಬೇಕಾದ್ರೆ ಆ ಸತ್ಯವನ್ನು ತಡೆಯಲು ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವುದಕ್ಕೆ ಇದು ಒಂದು ನಿದರ್ಶನ. ಈಗಾಗಲೇ ಬರ್ಕ್ಯೂನ ಮುಖಾಂತರವಾಗಿ ಪೋಪ್ ಮಾರ್ಗ ತಲ್ಲಣಗೊಂಡಿತ್ತು. ಏನು ಮಾಡಬೇಕು ಅನ್ನುವಂತಹ ಒಂದು ದಿಕ್ಕೆ ತೋರದೆ ಅವರು ಆಶ್ಚರ್ಯಚಕಿತರಾಗಿದ್ದರು. ಇಂತಹ ಸಂದರ್ಭದಲ್ಲಿ ಈ ಮರಿಯಳ ಒಂದು ವಿಗ್ರಹ ಮುರಿದು ಬಿದ್ದಿರತಕ್ಕಂತಹ ವಿಚಾರ ಅವರಿಗೆ ಒಂದು ಸದಾವಕಾಶವನ್ನು ಕೊಡ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಅವರು ಹೇಳ್ತಕ್ಕಂಥರಾಗಿದ್ದಾರೆ, ಇದಕ್ಕೆಲ್ಲ ಕಾರಣ ಬರ್ಕ್ಯೂನ ತತ್ವಗಳು, ಆತನ ಅನುಯಾಯಿಗಳು ಈ ರೀತಿಯಾಗಿ ಮಾಡ್ತಕ್ಕಂಥವರಾಗಿದ್ದಾರೆ, ಒಳಸಂಚನ ಹೊಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಅವರು ಸಿಟ್ಟನ್ನ ಹೊರಗಾಗ್ತಕ್ಕಂಥವರಾಗಿದ್ದಾರೆ. ತಿರುಗಿ ಬರ್ಕ್ಯೂನನ್ನ ಅವರು ಹಿಡಿಯತಕ್ಕಂಥವರಾಗಿದ್ದಾರೆ. ಹಿಡಿದು ರಾಜನು ಪ್ಯಾರಿಸ್ನನ್ನ ಬಿಡುವಂತವನಾಗಿದ್ದಾನೆ. ಸನ್ಯಾಸಿಗಳು ತಮ್ಮ ಇಷ್ಟವನ್ನ ನೆರವೇರಿಸಿ ಕೆಲಸ ಮಾಡಲು ಮಾರ್ಗವಾಯಿತು. ಈ ಸುಧಾರಕರುಗಳನ್ನ ವಿಚಾರಿಸಿದರು, ಕೊಲ್ಲಲು ತೀರ್ಮಾನ ಮಾಡಿದರು. ಫ್ರಾನ್ಸ್ ರಾಜನು ಇವನನ್ನ ರಕ್ಷಿಸಲು ಅಡ್ಡ ಬಂದರೂ ಅದೇ ದಿನದಲ್ಲಿ ಮರಣ ದಂಡನೆಗೆ ತಿಳಿಸಲ್ಪಟ್ಟಿತು. ಮಧ್ಯಾಹ್ನದಲ್ಲಿ ಬರ್ಕ್ಯೂನನ್ನ ಕೊಲೆ ಮಾಡುವ ಸ್ಥಳಕ್ಕೆ ತೆಗೆದುಕೊಂಡು ಹೋದರು. ಆ ಸಂಭವವನ್ನೇ ನೋಡಲು ಗುಂಪಿನ ಜನರು ಸೇರಿದರು. ಅನೇಕರು ಆಶ್ಚರ್ಯದಿಂದ ನೋಡಿದರು. ಮತ್ತು ಈ ಅಪರಾಧಿ ಉತ್ತಮವಾದಂತಹ ಮತ್ತು ಪರಾಕ್ರಮಿ ಕೂಡ ಫ್ರಾನ್ಸ್ ಕುಟುಂಬದಿಂದ ಆರಿಸಲ್ಪಟ್ಟಿದ್ದರೆಂದು ಜನರಿಗೆ ತಪ್ಪಭಿಪ್ರಾಯ ಕೊಟ್ಟರು. ಆ ಎನಗಾಡುತ್ತಿರುವವನ ಮುಖದಲ್ಲಿ ಆಶ್ಚರ್ಯ, ಕ್ರೂರತೆ, ಅಪಹಾಸ್ಯ, ತೀವ್ರ ಹೊಟ್ಟೆ ಕೀಚು ಕತ್ತಲದಂತೆ ಆವರಿಸಿತು. ಆದರೆ ಒಬ್ಬನ ಮುಖದಲ್ಲಿ ನೆರಳಿರಲಿಲ್ಲ. ರಕ್ತ ಸಾಕ್ಷಿಯ ವಿಮೋಚನೆಯು ಕಷ್ಟಗಳ ದೃಶ್ಯದ ಕಡೆಗಿರಲಿಲ್ಲ. ಆತನ ಪ್ರಸನ್ನತೆಯನ್ನ ಮಾತ್ರ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು. ಪ್ರಿಯ ಕೇಳುಗರೆ, ಈಗ ಬರ್ಕ್ಯೂನನ್ನು ಸಹ ಹಿಡಿದು ಆತನನ್ನ ಬೆಂಕಿಯಲ್ಲಿ ಹಾಕಿ ಕೊಲೆ ಮಾಡಲು ಪ್ರಯತ್ನಿಸತಕ್ಕಂಥವರಾಗಿದ್ದಾರೆ. ಇಡೀ ಜನಸಮೂಹ ನೆರೆದಿತ್ತು. ಫ್ರಾನ್ಸ್ನ ರಾಜನು ಸಹ ಫ್ರಾನ್ಸನ್ನ ಬಿಟ್ಟು ಹೋಗ್ತಕ್ಕಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಆತನನ್ನ ಬಿಡಿಸಲು ಯಾರೂ ಸಹ ಸಹಾಯ ಮಾಡದೆ ಅಸಹಾಯಕನಾಗಿದ್ದು ಆತನನ್ನ ಅನೇಕ ಕೊರಡೆಗಳಿಂದ ಹೊಡೆದು ಅಪಹಾಸ್ಯ ಮಾಡಿ ಅನೇಕ ಹೊಟ್ಟೆ ಕೀಚಿನ ಪದಗಳನ್ನ ಆತನ ಮೇಲೆ ಹೊರಿಸಿ ಇದ್ದಾಗಲೂ ಸಹ ಆತನು ರಕ್ತ ಸಾಕ್ಷಿಯಾಗಿ ಸಾಯಬೇಕು ಎಂಬುದಾಗಿ ದೇವರ ಕಡೆಗೆ ದೃಷ್ಟಿಸಿ ನೋಡಿದುವಂತನಾಗಿದ್ದನು. ದೇವರ ಪ್ರಸನ್ನತೆ ಮಾತ್ರ ಆತನು ಯೋಚಿಸುವಂತನಾಗಿದ್ದನು. ಯಾವ ರೀತಿಯಲ್ಲಿ ಬರ್ಕ್ಯೂನ್ ಮರಣಕ್ಕೂ ಸಹ ಹಿಂತೆಗೆದೆ ಧೈರ್ಯವಾಗಿ ನಿಲ್ತಕ್ಕಂಥವನಾಗಿದ್ದಾನೆ. ಅವನು ಐಶ್ವರ್ಯ ಕುಟುಂಬದಲ್ಲಿ ಜೀವಿಸಿದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಅನೇಕ ರಾಜರುಗಳ ಪ್ರಭಾವವನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದನು. ಅನೇಕ ವಾಕ್ಚಾತುರ್ಯವುಳ್ಳಂತಹ ವ್ಯಕ್ತಿಯಾಗಿದ್ದನು. ಸತ್ಯಕ್ಕೋಸ್ಕರ ನಿಲ್ಲುವಂತಹ ವ್ಯಕ್ತಿಯಾಗಿದ್ದನು. ಅನೇಕ ಸಂದರ್ಭಗಳಲ್ಲಿ ಪೋಪ್ ಮಾರ್ಗಕ್ಕೆ ಸವಾಲನ್ನ ಎಸೆದಂತಹ ವ್ಯಕ್ತಿಯಾಗಿದ್ದನು. ಇರಸಿಮಸ್ ಅಂತಕ್ಕಂತಹ ವ್ಯಕ್ತಿ ನೀಡಿದಂತಹ ಒಂದು ಸಲಹೆಯನ್ನ ಸಹ ತಿರಸ್ಕರಿಸಿ ಸತ್ಯಕ್ಕೋಸ್ಕರ ನಿಂತಹ ವ್ಯಕ್ತಿ ಈಗ ಮರಣ ದಂಡನೆಗೆ ನಿಲ್ಲುವಂತವನಾಗಿದ್ದಾನೆ. ರಕ್ತ ಸಾಕ್ಷಿಯಾಗಿ ಕ್ರಿಸ್ತನಿಗೋಸ್ಕರ ಸಾಯಲು ನಿಲ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಎಂತಹ ಅದ್ಭುತವಾದಂತಹ ಸುಧಾರಕರುಗಳ ಜೀವನ ಚರಿತ್ರೆಯನ್ನು ನಾವು ಓದುವಂತವರಾಗಿದ್ದೇವೆ. ದರಿದ್ರ ಬಂಡಿಯಲ್ಲಿ ಆತನು ಪ್ರಯಾಣ ಮಾಡಿದಾಗ ಆತನು ಎಂಥ ಭಯಂಕರ ಮರಣ ಹೊಂದಿದನೆಂದು ಹೇಳುತ್ತಿದ್ದ. ಆತನ ಹಿಂಸಕರ ಗಂಟು ಮುಖವನ್ನು ನೋಡಿದಾಗ ಆತನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ಸತ್ತವನಾಗಿ ಜೀವಿಸಿದವನು. ಯಾವಾಗಲೂ ಜೀವನಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ಇದ್ದವನು ಆತನ ಪಕ್ಕದಲ್ಲಿದ್ದನು. ದೇವರೇ ಆತನ ಪಕ್ಕದಲ್ಲಿದ್ದನು. ದೇವರ ಪ್ರಸನ್ನತೆಯನ್ನ ಹುಡುಕುವಂತಹ ವ್ಯಕ್ತಿ ಆಗಿದ್ದನು. ಮರಣ ಮತ್ತು ಜೀವದ ಆ ಬೀಗದ ಕೈ ನನ್ನ ಕೈಯಲ್ಲಿದೆ ಎಂಬುದಾಗಿ ಹೇಳಿದಂತಹ ಯೇಸು ಸ್ವಾಮಿ ಆತನ ಪಕ್ಕದಲ್ಲಿದ್ದಾನೆ ಎನ್ನುವುದಂತನ್ನ ಬರ್ಕ್ಯೂನ್ ಅರ್ಥಕೊಂಡಿದ್ದನು. ಪ್ರಿಯ ಕೇಳುಗರೆ, ಬರ್ಕ್ಯೂನ್ನ ಮುಖಭಾವವು ಪರಲೋಕದ ಬೆಳಕು ಸಮಾಧಾನದಿಂದ ಬೆಳಕನ್ನ ಬೀರಿತು. ಆತನು ಒಳ್ಳೆಯ ಬಟ್ಟೆ ಧರಿಸಿದನು ಮತ್ತು ರೇಷ್ಮೆ ಮತ್ತು ಗುಲಾಬಿ ಬಣ್ಣದಿಂದಲೂ ಕೂಡಿದ ಮಕ್ಮಲ್ ಬಟ್ಟೆ, ಜರಿಯಿಂದ ಕೂಡಿದ ಮೇಲಂಗಿಯನ್ನು ಧರಿಸಿದನು. ಆತನ ವಿಶ್ವಾಸವನ್ನು ರಾಜಾದಿರಾಜನ ಮುಂದೆಯೂ ಮತ್ತು ಸಾಕ್ಷಿ ನೀಡಿದ ಜಗತ್ತಿನ ಮುಂದೆಯೂ ಹರಿಕೆ ಮಾಡಲಿದ್ದನು. ಸಂತೋಷದ ಹೆಸರು ಕೆಡಿಸುವ ಯಾವ ದುಃಖದ ಸೂಚನೆಯೂ ಅವನಲ್ಲಿ ಇರಲಿಲ್ಲ. ಗದ್ದಲವಾದಂತಹ ಮೆರವಣಿಗೆಯಲ್ಲಿ ಆತನನ್ನು ತೆಗೆದುಕೊಂಡು ಹೋಗುವಾಗ ಆಶ್ಚರ್ಯ ಭರಿತರಾದಂತಹ ಜನಗಳು ಅಲ್ಲಿ ಆಶ್ಚರ್ಯಕರವಾದಂತಹ ಶಾಂತಿಯನ್ನು ಅವನ ಮುಖದಲ್ಲಿ ಜನಗಳು ಕಾಣುವಂತವರಾಗಿದ್ದಾರೆ. ಈತನು ದೇವಾಲಯದಲ್ಲಿ ಕುಳಿತು ಪವಿತ್ರ ವಾಕ್ಯವನ್ನು ಧ್ಯಾನ ಮಾಡುವವನಾಗಿ ಆ ಜನಗಳ ಕಣ್ಣಿಗೆ ಕಾಣುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಇಲ್ಲಿ ಬರ್ಕ್ಯೂನ್ ಸಾಯೋದಕ್ಕೂ ಸಹ ಸಿದ್ಧನಾಗ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ಹೌದು, ಕೊನೆಯಲ್ಲಿ ಬರ್ಕ್ಯೂನನ್ನು ಸಹ ಸಾಯಿಸುವಂಥವರಾಗಿದ್ದಾರೆ. ಮುಂದೆ ಯಾವ ರೀತಿಯಲ್ಲಿ ಈ ಒಂದು ಹೋರಾಟ, ಫ್ರೆಂಚ್ನ ಸುಧಾರಣೆ ಫ್ರೆಂಚಲ್ಲಿ ಮುಂದುವರಿತಕ್ಕಂಥದ್ದಾಗಿದೆ, ಬರ್ಕ್ಯೂನ ನಂತರ ಆತನ ಮರಣ ಯಾವ ರೀತಿಯಲ್ಲಿ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸತ್ಯವು ಜೀವವು ಮಾರ್ಗವು ನಾನೇ ಎಂಬುದಾಗಿ ಹೇಳಿರ್ತಕ್ಕಂತಹ ದೇವರೇ, ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ತಿಳಿಸುವ ಹಾಗೆ ಮರಣ ಮತ್ತು ಜೀವದ ಆ ಬೀಗದ ಕಾಯಿ ನನ್ನ ಕೈಯಲ್ಲಿದೆ ಎಂಬುದಾಗಿ ಹೇಳಿದಂಥ ದೇವರೇ. ಹೌದು ಸ್ವಾಮಿ, ಅಂದು ಫ್ರೆಂಚ್ ಸುಧಾರಣೆಯಲ್ಲಿ ಸುಧಾರಕರುಗಳ ಜೊತೆ ಇದ್ದು ನಡೆಸಿದಂತಹ ದೇವರು ನೀನಾಗಿದ್ದೀಯ ಸ್ವಾಮಿ. ಇಂದು ಎಷ್ಟೋ ನಿನ್ನ ಮಕ್ಕಳು ಧಾರ್ಮಿಕ ಸುಧಾರಕರುಗಳ ರೀತಿಯಲ್ಲಿಯೇ ಸತ್ಯಕ್ಕಾಗಿ ನಿಲ್ಲಬೇಕು, ಈ ಸತ್ಯವನ್ನು ನನ್ನ ಸಭೆಗೂ ನನ್ನ ಕುಟುಂಬಕ್ಕೂ ನನ್ನ ಸ್ನೇಹಿತರಿಗೂ ನನ್ನ ಸಮುದಾಯಕ್ಕೂ ನೀಡಬೇಕೆಂಬುದಾಗಿ ಅಂಬಲಿಸುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರನ್ನು ಉಪಯೋಗಿಸು, ನಿನ್ನ ಪರಿಶುದ್ಧಾತ್ಮನ ಭರಿತನಾಗಿ ಸ್ವಾಮಿ. ಅವರು ನಿನ್ನ ಸತ್ಯವನ್ನು ಇತರರಿಗೆ ತಿಳಿಸಿ ನಿನ್ನ ಬರವಣವನ್ನು ತ್ವರಿತಗೊಳಿಸುವ ಹಾಗೆ ಸಹಾಯ ಮಾಡು ಸ್ವಾಮಿ. ನಿನ್ನ ಪರಲೋಕ ರಾಜ್ಯ ಶೀಘ್ರವಾಗಿ ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ ಎನ್ನುವಂತಹ ಸತ್ಯವನ್ನು ತಿಳಿಸಿ ಮನತಿರುಗಕ್ಕೆ ಬೇಕಾದಂಥ ಎಲ್ಲ ಸತ್ಯವನ್ನು ನೀಡಲು ನೀನೇ ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಈ ಸಂದೇಶವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಹಾಗೆ ನಡೆದಂತಹ ಆ ಒಂದು ಮಹಾ ಹೋರಾಟ ಇಂದು ನನ್ನ ಜೀವಿತದಲ್ಲಿ ನಡೀತಕ್ಕಂಥದ್ದಾಗಿದೆ. ಮುಂದೆ ಈ ಹೋರಾಟ ಅತ್ಯಂತ ತೀವ್ರಗತಿಯಲ್ಲಿ ಸಾಗುವಂಥದ್ದಾಗಿದೆ. ಅದಕ್ಕೆ ನಾನು ಸಿದ್ಧನಾಗಬೇಕು ಅನ್ನುವಂತಹ ಅಂಬಲವನ್ನು ನೀ ಏರ್ಪಡಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಮಹಾ ಹೋರಾಟ ಪುಸ್ತಕದ ಸತ್ಯವನ್ನು ಹರಿತುಕೊಂಡು ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗಿ ಇತರರಿಗೂ ಅದನ್ನು ತಿಳಿಸಿ ಅವರನ್ನು ಸಹ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡಿ ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೆವು ಅನ್ನುವಂತಹ ಆ ಗುಂಪಿನಲ್ಲಿ ನಾವೆಲ್ಲರೂ ಸಹ ಇದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಮಹಿಮೆ ಹೊಂದಿ ಅಲ್ಲಿ ಸದಾ ಕಾಲ ನಿನ್ನೊಂದಿಗೆ ಜೀವಿಸುವಂತಹ ಭಾಗ್ಯವನ್ನು ಕೇಳುವಂತಹ ಮತ್ತು ಈ ವಾಕ್ಯವನ್ನು ಇತರರಿಗೆ ತಿಳಿಸುವಂತಹ ಪ್ರತಿಯೊಬ್ಬರ ಸಂಗಡ ನಿದ್ದು ನಡೆಸು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯುವಂತೆ.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.